ಮುಂದೆ ಹೇಳ್ತಾ ಇದ್ದಾರೆ, ಕಾಮ ಸಂಕಲ್ಪ ವರ್ಜಿತತ್ವ ಮಾತ್ರೇಣ ನ ಕರ್ಮಸ್ವರೂಪಂ ಪೂರ್ಣ. ಅರ್ಜುನ ಕೃಷ್ಣನನ್ನು ಕೇಳಿದ್ದ, ಕರ್ಮ ಅಂದರೆ ಹೇಗೆ ಅಂದಾಗ ಅದರ ಒಂದೊಂದು ಒಂದೊಂದು ಭಾಗ ಹೇಳಿಕೊಡ್ತಾ ಇದ್ದಾರೆ. ಅಂದರೆ ಮೋಕ್ಷಕ್ಕೆ ಉಪಕಾರಿಯಾದ ಕರ್ಮ ಅಂದರೆ ಹೇಗೆ, ಇವಾಗ ಎರಡು ಭಾಗ ಹೇಳಿದರು. ಏನು ಹೇಳಿದರು? ನಾನಾ ರೀತಿಯಾದ ಸಂಕಲ್ಪವನ್ನು ಬಿಟ್ಟಿರಬೇಕು. ಕರ್ಮ ಮಾಡುವಾಗ ಟಾರ್ಚ್ ಹಾಕಿ ನೋಡ್ಕೋಬೇಕು, ದಿನದಲ್ಲಿ ಯಾವ ಕರ್ಮ ಮಾಡುವಾಗಾದರೂ ಇದು ಬೇಕು ಅದು ಬೇಕು ಅಂತ ಬಂತ, ಮನಸ್ಸಿನಲ್ಲಿ ಏನಾದರೂ ಬಯಕೆ ಬಂತ ಅಂತ ನೋಡಿಕೋಬೇಕಂತೆ. ಎಂದಾದರೂ ನೋಡಿದ್ವಿ ಅಂದರೆ ನಾವು ನಿಜವಾಗಿ ನನ್ನ ಸೇರಿಕೊಂಡು ಹೇಳ್ತಾ ಇದ್ದೀನಿ, ನಾನೇನು ಜ್ಞಾನಿಯಾಗಿ ಹೇಳ್ತಾ ಇಲ್ಲ, ಎಲ್ಲರೂ ಒಂದೇ ಹಡಗಿನಲ್ಲೇ ಹೋಗ್ತಾ ಇದ್ದೇವೆ. ಹೌದಾ? ಎಂದಾದರೂ ನೋಡಿದ್ವಿ ರಾತ್ರಿ ಒಮ್ಮೆ ಕೂತಾಗ, ಅಯ್ಯ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಎಷ್ಟು ಕರ್ಮಗಳು ಮಾಡಿದೆ, ಆ ಕರ್ಮಗಳು ಮಾಡಿದಾಗ ನಾನೇ ಮಾಡಿದೆ ಎಂಬ ಕರ್ಮಗಳೆಷ್ಟು, ಅಯ್ಯ ನೀನೇ ಮಾಡಿಸಿದೆಯಾ ನೀನೇ ಮಾಡಿಸಿಯಾ ಅಂತ ಅನುಸಂಧಾನದಿಂದ ಮಾಡಿದ ಕರ್ಮಗಳೆಷ್ಟು, ಆ ಕರ್ಮಗಳು ಮಾಡುವಾಗ ಇದು ಬೇಕು ಅದು ಬೇಕು ಅಂತ ಆಸೆಯಿಂದ ಮಾಡಿದ ಕರ್ಮಗಳೆಷ್ಟು, ಅಥವಾ ಏನೂ ಬೇಡ ನೀ ಪ್ರೀತನಾಗುವಂತ ಮಾಡಿಸಿದ ಕರ್ಮಗಳೆಷ್ಟು, ಯಾವುದು ಜಾಸ್ತಿ ಯಾವುದು ಕಡಿಮೆ ಎರಡೂ ನೋಡಿಕೊಂಡು, ಹೌದಾ ನಾನು ನಾನೇ ನಾನೇ ಎಂಬುದು ಜಾಸ್ತಿ ಆಗಿದೆ, ಇದು ಬೇಕು ಅದು ಬೇಕು ಎಂಬುದು ಜಾಸ್ತಿ ಆಗಿದೆ. ಥರ್ಡ್ ಪಾರ್ಟಿ ವಿಜಿಲೆನ್ಸ್, ನಮ್ಮನ್ನು ನಾವೇ ಇನ್ಸ್ಪೆಕ್ಟ್ ಮಾಡಿಕೊಂಡು, ಹಾಂ ನಾಳಿಂದ ಸ್ವಾಮಿ ಇದು ಹೆಚ್ಚಾಗಿದೆ ಹರಿಯೇ ನೀನೇ ಕಡಿಮೆ ಮಾಡಬೇಕು ಅಂತ ತತ್ವಾಭಿಮಾನಿಗಳ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಕರ್ಮ ಶುರು ಮಾಡಿದರೆ ಅಂಥವರನ್ನು ಸಾಧನೆ ಮಾಡುವವರು ಅಂತ ಕರೆಯುತ್ತಾರೆ. ಈಗ ನಿಮಗೆ ಬಿಟ್ಟದ್ದು, ನಿಮ್ಮನ್ನು ನೀವು ಸಾಧನೆ ಮಾಡುವವರು ಅಂತ ಕರೀತೀರೋ ಇಲ್ಲವೋ ನೀವೇ ನೋಡಿಕೊಳ್ಳಿ. ನಿಮಗೆ ಯಾರು ಇಲ್ಲಿ ಬೇರೆಯವರ ಎಂಟ್ರಿ ಇಲ್ಲ, ನಮ್ಮನ್ನು ನಾವು ನೋಡಿಕೊಂಡ್ರೆ ನಿಜವಾಗಿ ದಿನ ಆಗ್ಲೂ ಹಾಗೆ ಮಾಡ್ತಾ ಇದ್ದೀವ ಇಲ್ಲ ಅಂತ ನೋಡಿಕೊಂಡಾಗ ನಮಗೆ ಚೂರು ಎಲ್ಲೋ ಚುಚ್ಚಿದಂತೆ ಆಗ್ತಾ ಇರುತ್ತೆ. ಇಷ್ಟು ಒಳ್ಳೆ ಜನ್ಮ ಬಂದಿದೆ, ಇನ್ನೂ ಸಾಧನೆ ಶುರು ಮಾಡಿಲ್ಲ ಅಂತ ಬಾಧೆ ಆಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಕೇವಲ ಅಂದರೆ ಎರಡು ಪಾರ್ಟ್ ಬಂತು ಇದರಲ್ಲಿ ಕರ್ಮ ಮಾಡೋದರಲ್ಲಿ, ನಾನೇ ಮಾಡುತ್ತಾ ಇಲ್ಲ ದೇವ ಮಾಡಿಸ್ತಾ ಇದ್ದಾನೆ. ಎರಡನೇ ಪಾರ್ಟು ಕಾಮ ಫಲ ತ್ಯಾಗ ಇಷ್ಟ ಆಯಿತು. ಅವಾಗಂದ್ರು ಅಷ್ಟು ಬಂದರೂ ಇನ್ನೂ ಕರ್ಮದ ಭಾಗ ಪೂರ್ತಿ ಆಗಿಲ್ಲ, ಇನ್ನೂ ಅಡಿಷನ್ಸ್ ಇವೆ ಅಂತ ಕೇಳೋ ಕಾಲಕ್ಕೆ ಅನಿಸುತ್ತೆ. ಇದ್ರಲ್ಲಿ ನಮ್ದಲ್ಲ 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 ನಮಮ್ಮ 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 ಅಂತ ಅದಾಗ್ತಾ ಇರುತ್ತೆ. ಅದಕ್ಕೆ ಕಾಮ ಸಂಕಲ್ಪ ವರ್ಜಿತತ್ವ ಮಾತ್ರೇಣ ನ ಕರ್ಮ ಸ್ವರೂಪಂ ಪೂರ್ಣ. ಕಾಮ ಸಂಕಲ್ಪಗಳನ್ನ ನಾನಾ ಬಯಕೆಗಳನ್ನು ಬಿಟ್ಟಷ್ಟು ಮಾತ್ರಕ್ಕೆ ಕರ್ಮಸ್ವರೂಪ ಪೂರ್ಣ ಆಗಿಲ್ಲ. ಅಂದರೆ ಹೇಳ್ತಾರೆ ಸಂಕಲ್ಪದಲ್ಲಿ ನೋಡಿ, ಸಂಕಲ್ಪದಲ್ಲಿ ಇದು ಬೇಕು ಅದು ಬೇಕು ಅಂತ ಹೇಳದೆ ಕರ್ಮ ಮಾಡ್ತಾ ಇದ್ದೇವೆ, ಆದರೆ ಕರ್ಮ ಫಲದ ಮೇಲೆ ಅಂಟಿದೆ ಸ್ನೇಹ. ಏನು ಇಷ್ಟು ಮಾಡ್ತಾ ಇದ್ದೇನೆ ಇಷ್ಟು ಬರಲೇಬೇಕು, ಏನು ಬರುತ್ತೋ ನೋಡೋಣಪ್ಪ ದೇವ ಕೃಷ್ಣ ನಿರ್ಧರಿಸಿದ ಅದು ಮತ್ತು ಏನು ಬರುತ್ತೋ ಏನೋ. ಇಂಟರ್ನಲ್ ಒಳಗೆ ಇರುವ ಹಸಿವೆ ಇರುತ್ತಲ್ಲ ಅದನ್ನು ಬಿಡಬೇಕು ಅಂತ ಹೇಳ್ತಾರೆ. ಇಂತು ಕರ್ಮ ಫಲ ಸ್ನೇಹ ತ್ಯಾಗೇನಾಪಿ ಭಾವ್ಯಂ. ಕರ್ಮಕ್ಕೆ ಏನು ಫಲ ಬರುತ್ತೆ ಆ ಫಲದ ಮೇಲೆ ಏನು ಅಂಟು ನಮಗಿರುತ್ತೆ ಅದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಳ್ತಾ ಇದ್ದಾರೆ ಕರ್ಮಣಿ ಸ್ನೇಹಂ ತ್ಯಕ್ತ, ಕರ್ಮದಲ್ಲಿ ಅಂಟು ಬಿಟ್ಟು ಫಲೇಚ ಫಲದಲ್ಲೂ ಸ್ನೇಹವನ್ನು ಬಿಟ್ಟು ನಿತ್ಯತೃಪ್ತ ನಿರಾಶ್ರಯ ಅಂದರೆ ಹೇಳ್ತಾ ಇದ್ದಾರೆ, ನಿತ್ಯತೃಪ್ತ ನಿರಾಶ್ರಯ ಭಗವತ್ ಸ್ವರೂಪೋಸ್ಮಿ ಇತಿ ಜ್ಞಾನವಾನ್ ಇಲ್ಲಿ ಹೇಳ್ತಾರೆ. ನನ್ನ ಸ್ವಾಮಿ ಅವನು ನಿತ್ಯತೃಪ್ತ, ಅವನು ನಿರಾಶ್ರಯ, ಯಾರನ್ನೂ ಆಶ್ರಯ ಮಾಡಿಕೊಂಡಿಲ್ಲ, ಅಂಥ ಭಗವಂತನ ಪ್ರತಿಬಿಂಬ ನಾನು. ನನ್ನ ಸ್ವಾಮಿ ಇಂಥವ, ನನ್ನ ಸ್ವಾಮಿ ಇಂಥವ ಅಂತ ಚಿಂತನೆ ಮಾಡುವಂಥವ ಯಾರು ಏನಿರ್ತಾನಲ್ಲ ಅವನಲ್ಲಿ ಅದೇ ಗುಣಗಳು ಮೂಡಿ ಬರುತ್ತಾ ಬರುತ್ತೆ. ಇಷ್ಟು ಹೇಳ್ತಾ ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ. ಅವನು ಎಷ್ಟೇ ಕರ್ಮ ಮಾಡಿದರೂ ಕೂಡ ಕರ್ಮ ಮಾಡಿದಂತಾಗಲ್ಲ. ಯಾಕೆ? ಸ್ವಾತಂತ್ರ್ಯ ಅಭಾವ. ನನಗಿದರಲ್ಲಿ ಸ್ವಾತಂತ್ರ್ಯ ಇಲ್ಲ, ನನ್ನ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನನ್ನ ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಹೇಗೆ ಅದನ್ನು ಹೇಳ್ತಾರೆ? ಹೊರಗೆ ಯಾರಾದರೂ ಸರಿ ಒಂದು ಕೆಲಸ ಮಾಡಿದರು, ಆ ಮಾಡಿದಾಗ ಅವನ ಕೇಳಿದರು, ಯಾಕೆ ಕರ್ಮ ಮಾಡಿದ್ಯಾ? ನಂದಲ್ರಿ, ನಮ್ಮ ಬಾಸ್ ಹೇಗೆ ಹೇಳಿದ್ರೆ ಹಾಗೆ ಮಾಡಿದ್ರು ಅಷ್ಟೇ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಆತ ಹೇಗೆ ಹೇಳಿದ್ರೆ ಹಾಗೆ ಮಾಡಿದ್ವಿ ಅಂದಾಗ ಕ್ವಶನ್ ಎಲ್ಲಿಗೆ ಹೋಗುತ್ತೆ? ಬಾಸ್ ಹತ್ರಿಗೆ ಹೋಗುತ್ತೆ. ನೀವು ಯಾಕ್ರಿ ಅವ್ರು ಸರಿ ಹಾಗೆ ಮಾಡಿಸಿದ್ರಿ? ಈ ಮಾಡಿದವರನ್ನ ಬಿಟ್ಬಿಡ್ತಾರೆ, ಮಾಡಿಸಿದವರನ್ನ ಕೇಳ್ತಾರೆ. ಹೌದಲ್ವೋ? ಬಾಸ್ ಹತ್ರಿಗೆ ಹೋಗುತ್ತೆ, ನೀವು ಆರ್ಡರ್ಸ್ ಯಾಕೆ ಹಾಕಿ ಪಾಸ್ ಮಾಡಿದ್ದೀರಿ ಅಂತ. ಹಾಗೆ ಯಾರಾದರೆ ಕರ್ಮದಲ್ಲಿ ಅಂಟನ್ನು ಬಿಟ್ಟು ಎಲ್ಲ ಕರ್ಮವನ್ನು ಮಾಡ್ತಾ ಬರ್ತಾರೋ ಅಂಥ ಕಾಲಕ್ಕೆ ಭಗವಂತನ ಹತ್ರ ಹೋಗುತ್ತೆ, ಸ್ವಾಮಿ ಎಂಥ ಕಾರ್ಯ ಮಾಡಿಸಿದೆಯೋ ಇವರಿಂದ ಅಂತ ಜ್ಞಾನಿಗಳು ಮೆಚ್ಚುತ್ತಾರೆ. ಇನ್ನು ಹೇಳ್ತಾ ಇದ್ದಾರೆ, ಭಗವದ ಆಶ್ರಯತ್ವಾತ್ ಅನಿರಾಶ್ರಯ ಇತ್ಯರ್ಥ. ಇಲ್ಲಿ ಒಂದು ಹೇಳ್ತಾ ಇದ್ದಾರೆ, ನಮ್ಮ ಬಿಂಬ ಭಗವಂತ, ಅವ ಹೇಗಿದ್ದಾನೆ? ನಿತ್ಯ ತೃಪ್ತನಾಗಿದ್ದಾನೆ, ನಿರಾಶ್ರಯನಾಗಿದ್ದಾನೆ ಅಂದರೆ ನಾವು ನಿತ್ಯ ತೃಪ್ತರಾಗ್ತೇವೆ, ನಾವು ನಿರಾಶ್ರಯರಾಗ್ತೇವೆ. ಅಂದರೆ ನಿರಾಶ್ರಯ ಅಂದರೆ ಯಾರನ್ನ ಆಶ್ರಯ ಮಾಡಿಕೊಂಡಿರಲ್ಲ ಅಂದರೆ ಸ್ವತಂತ್ರ ಆಗಿಬಿಡ್ತೇವೆ ಅಂದರೆ ಆಗಲ್ಲ. ಭಗವಂತನ ಮೇಲೆ ಅಧೀನರಾಗಿರ್ತೇವೆ, ಬೇರೊಬ್ಬರ ಮೇಲೆ ಅಧೀನರಾಗಿರಲ್ಲ. ಅಂದರೆ ಅರ್ಥ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ಬದುಕಿದ್ದವರು, ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಆಸೆ ಇರುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಸತ್ತರೆ ಸಾಕಪ್ಪ, ಬದುಕಿದಷ್ಟು ಕಾಲ ಒಬ್ಬರ ಅಧೀನವಾಗಿಲ್ಲದೆ, ಅಂದರೆ ಕೊನೆ ಕಾಲಕ್ಕೆ ಒಬ್ರು ಬಂದು ಅನ್ನ ಹಾಕಬೇಕು, ಒಬ್ರು ಬಂದು ಇದು ಮಾಡಬೇಕು, ಇದೆಲ್ಲದೆ ಪರಾಧೀನ ಆಗದೆ ಪ್ರಾಣ ಹೋಗಬೇಕು ಅಂತ ಬಯಸ್ತೇವಲ್ಲ, ಬಯಸ್ತಿರೋಲ್ವ? ಕೊನೆ ಕಾಲಕ್ಕೆ ಬೆಡ್ ರಿಡನ್ ಆಗಿ ಅವರು ಬೈತಾ ಒಂದು ತನ್ನ ಹಾಕ್ತಾ ಹೋಗೋದು, ನಾವ ಕರಿತಾ ಇರೋದು, ಅವರಿಗೆ ಬರಲಿಕ್ಕೆ ಅವ್ರದ್ದೇ ಕೆಲಸ ಇರೋದು, ಬರೋ ಕಾಲಕ್ಕೆ ಅಪ್ಪ ಯಾವಾಗೂ ಕರೀತಾರೆ, ಎಲ್ಲ ಕಸ. ಹೌದಾ? ಇದಿಲ್ಲದೆ ಹೋಗಿಬಿಡಬೇಕು ಅಂತ ನಾವು ಬಯಸಿದರೆ ಅದು ನಮಗಿರಬೇಕಾದರೆ ದೇವರನ್ನ ನಿರಾಶ್ರಯ ನಿರಾಶ್ರಯ ಅಂತಿರಬೇಕು. ಹಾಗೆ ಇಲ್ಲಿ ನಮಗೆ ದೊಡ್ಡ ಪ್ರಾಬ್ಲಮ್ ಬಂದಿದೆ. ಏನದು ಅಂದರೆ, ಅಲ್ಲೇನು ಕರ್ಮವನ್ನು ಮಾಡುವಾಗ ಕರ್ಮದ ಮೇಲೆ ಸ್ನೇಹ, ನಾನೇ ಮಾಡಿದನೆಂಬ ಅಂಟು, ಕರ್ಮ ಫಲದ ಮೇಲೆ ಅಂಟು, ಎರಡೂ ಇಲ್ಲದೆ ಮಾಡಬೇಕು, ಎರಡೂ ಇಲ್ಲದೆ ಮಾಡಬೇಕು ಅಂತ ಉಪದೇಶ, ಪ್ರಾಕ್ಟಿಕಲ್ ಆಗಿ ಆಗ್ತಾ ಇಲ್ಲ. ಕರ್ಮದ ಮೇಲೂ ಅಂಟು ಬರ್ತಾ ಇದೆ, ಕರ್ಮ ಫಲದ ಮೇಲೂ ಅಂಟು ಬರ್ತಾ ಇದೆ. ಈ ಕೃಷ್ಣನ ಕಾರುಣ್ಯ ಅಂತ ಆಗ್ತು ಅಂದರೆ, ಕೇವಲ ಕೆಲಸ ಮಾಡು ಅಂತ ಹೇಳಿದ್ದು ಮಾತ್ರ ಅಲ್ಲ, ಕೆಲಸ ಮಾಡುವ ಟೆಕ್ನಿಕ್ ಕೂಡ ಹೇಳಿಕೊಡ್ತಾ ಇದ್ದಾರೆ. ಏನದು ಅಂದರೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ನಿನಗೆ ಕರ್ಮದ ಮೇಲೆ ಅಂಟು ಬರ್ತಾ ಇದೆ, ನಾನೇ ಮಾಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೀನಿ ಅಂತ ಬರ್ತಾ ಇದ್ದೀನಿ. ಆ ಕರ್ಮ ಕರ್ಮ ಫಲದ ಮೇಲೆ ಇಂಥ ಫಲ ಬರಬೇಕು ಇಂಥ ಫಲ ಬರಬೇಕು ಅಂತ ಅಂಟು ಬರ್ತಾ ಇದೆ. ಯಾಕೆ? ಆಸೆ ಇದೆ. ಆಸೆ ಯಾಕೆ ಇದೆ? ನಿನ್ನಲ್ಲಿ ಏನೋ ಕೊರತೆ ಇದೆ, ಆನಂದದ ಕೊರತೆ ಇದೆ, ಆ ಕೊರತೆಯನ್ನು ಅಲ್ಲಿ ನೀಗಿಸಿಕೋಬೇಕು ಅಂತ ಎಲ್ಲ ಅಪೇಕ್ಷೆ ಪಡ್ತಾ ಇದೀಯ. ಅದಕ್ಕೆ ನನ್ನ ಸ್ವಾಮಿಯನ್ನು ನಿತ್ಯತೃಪ್ತ ನಿತ್ಯತೃಪ್ತ ಅಂತ ಯಾರು ಚಿಂತನೆ ಮಾಡುತ್ತಾ ಬರ್ತಾರೆ, ಗುಣಚಿಂತನೆ, ಆ ಗುಣಚಿಂತನೆ ಮಾಡಿದವರಿಗೆ ತೃಪ್ತಿಯನ್ನು ದೇವರು ಕೊಡುತ್ತಾರೆ. ತೃಪ್ತಿ ಅಂದರೆ ಇದ್ದದ್ದರಲ್ಲೇ ತೃಪ್ತಿ. ಅದನ್ನೇನಂತ ಕರೆದರೆ ದಾಸರು, ಯದೃಚ್ಛಾಲಾಭ ತುಷ್ಟರ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ ಸಂಘವಾಗಲಿ ಸಾಧು ಸಂಘವಾಗಲಿ. ಹೌದು ಅಲ್ವೋ, ಸಾಧು ಸಂಘ ಎಂಥವರು? ನಿಶ್ಚಯ ಜ್ಞಾನವಂತರು ಅಷ್ಟೇ ಅಲ್ಲ, ಯದೃಚ್ಛಾಲಾಭ ತುಷ್ಟರು, ದೇವರು ಕೊಟ್ಟದ್ದರಲ್ಲೇ ತೃಪ್ತಿಯಿಂದಿರ್ತಾರೆ. ಹೆಚ್ಚಿಗೆ ಬೇಕೆಂಬ ಬಯಕೆ ಇಲ್ಲ, ಹೆಚ್ಚಿಗೆ ಬೇಕೆಂಬ ಬಯಕೆ ಇಲ್ಲ. ನಮಗೆ ಬರ್ತಾ ಇದೆ, ಬರೋದು ಬೇಡವಾ ಸುಮ್ಮನೆ, ನಂಗೆ ಬರಬಾರ್ದು ಆಸೆ, ನಂಗೆ ಬರಬಾರ್ದು ಆಸೆ, ಡಬಲ್ ಆಗ್ಬಿಡುತ್ತೆ, ಡಬಲ್ ಆಸೆ ಬರುತ್ತೆ. ಅದಕ್ಕಂದ್ರೂ ಒಂದೇ ಒಂದು ಈ ಇಡೀ ಗೀತೆಯಲ್ಲಿ ಹೇಳಿದ ಸೂತ್ರ, ಬೇಡದ್ದು ಕಳ್ಕೋಬೇಕಾ, ಬೇಕಾಗಿದ್ದು ಪಡ್ಕೋಬೇಕಾ? ಓನ್ಲಿ ಒನ್ ಫಾರ್ಮುಲಾ, ಬಿಂಬ ಪ್ರತಿಬಿಂಬ ಭಾವ. ನನ್ನ ಬಿಂಬ ಇಂಥವ ಅಂತ ಚಿಂತನೆ ಮಾಡಿ ಪಡ್ಕೊಳ್ಳಿ, ನನ್ನ ಬಿಂಬ ಇಂಥವನಲ್ಲ ಅಂತ ಕಳ್ಕೊಳ್ಳಿ, ಎಷ್ಟೇ. ದಿಕೃಷ್ಣ ಇಡೀ 18 ಅಧ್ಯಾಯದಲ್ಲಿ ಇದನ್ನ ಪಡ್ಕೋ ಇದನ್ನ ಕಳ್ಕೋ ಅಂತ ಹೇಳಿದ. ಎಲ್ಲ ಸೆಗ್ರಿಗೇಟ್ ಮಾಡಿದರೆ, ಸಪರೇಟ್ ಮಾಡಿದರೆ, ಯಾವುದು ಪಡ್ಕೋಬೇಕು ಯಾವುದು ಕಳ್ಕೋಬೇಕು ನೋಡಿದಾಗ, ಪಡ್ಕೊಳ್ಳಿಕ್ಕಾದ್ರೂ ಕಳ್ಕೊಳ್ಳಿಕ್ಕಾದ್ರೂ ಒಂದೇ ರಾಜಮಾರ್ಗ. ನನ್ನ ಸ್ವಾಮಿಯಲ್ಲಿ ಈ ದೋಷಗಳಿಲ್ಲ ಅಂತ ಚಿಂತನೆ ಮಾಡಿದರೆ ದೋಷಗಳೆಲ್ಲ ಹೊರಟು ಹೋಗುತ್ತೆ. ನನ್ನ ಸ್ವಾಮಿಯಲ್ಲಿ ಇಂತಿಂಥ ಗುಣಗಳಿವೆ ಅಂತ ಚಿಂತನೆ ಮಾಡಿದರೆ ನಮಗೆಲ್ಲ ಬರುತ್ತೆ. ಇದೇ ನಿಜವಾದ ರಾಜಮಾರ್ಗ. ಅದು ಬಿಟ್ಟು ತಿಪ್ಪರ್ಲಾಗ ಹಾಕಿದ್ರು ಬೇಕಾಗಿದ್ದು ಬರಲ್ಲ, ಬೇಡದ್ದು ಬಿಡಲ್ಲ. ಹೇಗೆ? ಕನ್ನಡಿಯಲ್ಲಿ ಪ್ರತಿಬಿಂಬದ ಕೊರಳಲ್ಲಿ, ಪ್ರತಿಬಿಂಬದ ಕೊರಳಲ್ಲಿ ಹಗ್ಗ ಕೂತ್ಕೊಂಡಿದೆ, ಹಗ್ಗ ಕೂತ್ಕೊಂಡಿದೆ, ಕಪ್ಪಾದ ಹಗ್ಗ ಅಥವಾ ಯಾವುದೋ ಇದು ಪದಾರ್ಥ ಕೂತಿದೆ. ಅದು ತೆಗಿಬೇಕಪ್ಪ, ಅದು ತೆಗಿಬೇಕು. ಅದು ತೆಗಿಲಿಕ್ಕೆ ಏನು ಮಾಡಬೇಕು? ಅಲ್ಲ ಹೇಳಿ, ಪ್ರತಿಬಿಂಬನ ಕೊರಳಲ್ಲಿರುವ ಹೊಲಸು ಹೋಗಬೇಕಾದರೆ ಬಿಂಬನಾದವ ತೆಗಿಬೇಕಷ್ಟೇ. ಅದು ಬಿಟ್ಟು ಕನ್ನಡಿ ಪಕ್ಕದಲ್ಲಿದ್ದವರೆಲ್ಲರ ಕಾಲು ಹಿಡ್ಕೊಂಡು 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 ಹೋಗಿ ನೀ ನನ್ ತೆಗರಿ ನನ್ ತೆಗರಿ ನನ್ ತೆಗರಿ ಅಂತ ಯಾರು ತೆಗೆದ್ರು ಏನಿಲ್ಲ. ಬಿಂಬನೇ ತೆಗಿಬೇಕು. ಏನಾದರೂ ನಮ್ಮ ಕೊರಳಲ್ಲಿ ಬರಬೇಕಾ? ಬಿಂಬ ಹಾಕ್ಕೊಂಡ್ರೆ ಬರುತ್ತೆ. ಇಷ್ಟೇ ಭಾಗವತ ಹೇಳಿದ್ದು, ಇದನ್ನ ಗೀತೆ ಹೇಳಿದ್ದು, ಇದನ್ನ ರಾಯರು ಆದಿ ಅಧ್ಯಾಯದಲ್ಲೇ ಹೇಳ್ತಾರೆ. ಇಡೀ ಗೀತೆಯಲ್ಲಿ ಇಷ್ಟು ಪಡಕೋ ಇಷ್ಟು ಕಳಕೋ ಅಂತ ಏನು ಹೇಳಿದ್ದಾರಲ್ಲ, ಇದಕ್ಕೆಲ್ಲ ಮೂಲ ಸೂತ್ರ ಬಿಂಬ ಪ್ರತಿಬಿಂಬ ಭಾವ ಅಂತ ರಾಯರು ಸ್ಪಷ್ಟ ಹೇಳಿಬಿಡುತ್ತಾರೆ. ರಾಯರು ಎಕ್ಸ್ಪರ್ಟ್, ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಇನ್ಕರೆಕ್ಟ್ ವರ್ಡ್ಸ್, ಒಳಗಿನ ಏನು ರಹಸ್ಯ ಇದೆ ಅಂತ ಕೊಟ್ಟು ಬಿಡ್ತಾ ಇದ್ದಾರೆ. ಹಾಗಾದರೆ ಮುಂದೆ ಹೇಳ್ತಾರೆ, ನಿರಾಶೀಹಿ ಯತ ಚಿತ್ತಾತ್ಮ ತಕ್ತ ಸರ್ವ ಪರಿಗ್ರಹ. ಇಲ್ಲಿ ನೋಡಿ ಏನು ಬಂದಿತ್ತು, ನನ್ನ ಸ್ವಾಮಿ ನಿತ್ಯತೃಪ್ತ. ನಿತ್ಯತೃಪ್ತ ಅಂದರೆ ನಮಗೆ ತೃಪ್ತಿ ಬರ್ತಾ ಬರ್ತಾ ಬರುತ್ತೆ. ಅಂದರೆ ಯಾವ ಯಾವ ಪದಾರ್ಥದಲ್ಲಿ, ವ್ಯಕ್ತಿಗಳಲ್ಲಿ, ಎಲ್ಲೆಲ್ಲಿ ನಮಗೆ ಆಸೆ ಇತ್ತೋ ಅದೆಲ್ಲ ರೆಡಿಂಗ್ಕಿಂದ ಮಾರ್ಕ್ ಮಾಡ್ಕೋಬೇಕು. ಇರಲಿ, ಎಷ್ಟು ಬೇಕಾದರೂ ಆಸೆ ಇರಲಿ. ಈಗ ನನ್ನ ಸ್ವಾಮಿ ಈ ಎಲ್ಲ ಕಡೆಯಲ್ಲಿ ಯಾವ ಯಾವ ಆಸೆ ಇರುವವನಲ್ಲ, ಯಾವ ಆಸೆ ಇರುವವನಲ್ಲ. ನಾನ್ ಸ್ಟಾಪ್ ಒಂದೇ ಇಟ್ಕೊಳ್ರಿ, ತುಂಬ ಆಗ್ಬಿಟ್ರೆ ಕಷ್ಟ. ನಾನು ಚತುರ್ದಶಿ ಷೋಡಶಿ ಇದು ಬರೆಸಿದ್ದೆ, ಅನುಷ್ಠಾನಕ್ಕೆ ಇಡಬೇಕು ಅಂತ. ನಾನು ಅನುಷ್ಠಾನಕ್ಕೆ ಇಟ್ಕೊಳ್ತಾ ಯಾರಾದರೂ ಅನುಷ್ಠಾನಕ್ಕೆ ಇಡಬೇಕು ಅಂದರೆ ಅವರಿಗೆ ತಕ್ಕಂತೆ ಕನ್ನಡದಲ್ಲಿ ಬರೆಸಿದೆ. ಅವಾಗ ಒಬ್ಬರು ನನ್ನ ಪ್ರಶ್ನೆ ಮಾಡಿದರು, ಆಚಾರ್ಯ ನಾವು ಎಷ್ಟಂತ ಮಾಡುವುದು, ಏನಾಯಿತು? ನಮ್ಮದೇ ಪಾರಾಯಣಗಳ ಕಟ್ಟು ಇಷ್ಟಿದೆ, ಇನ್ನು ಉಪದೇಶ ಮಾಡಿದ ಕಟ್ಟು ಇಷ್ಟಿದೆ, ನಾವೇ ಸೆಲೆಕ್ಟ್ ಮಾಡಿಕೊಂಡದ್ದು ಸ್ವಲ್ಪ, ಕೊಟ್ಟದ್ದು ಸ್ವಲ್ಪ, ಇಷ್ಟೆಲ್ಲ ಸೇರಿ ಇಷ್ಟಿದೆ, ಮತ್ತು ನಿಮ್ಮದು ಸೇರಿದರೆ ನಮ್ಮ ಗತಿ ಏನು? ಅದಕ್ಕೆ ನಾನು ಹೇಳಿದ ಉತ್ತರ ಇಷ್ಟೇ, ಜ್ಞಾನಿಗಳು ಎಲ್ಲವನ್ನ ಹುಡುಕಾಡಿ ಇದು ಪ್ರಧಾನ ಅಂದರು. ಊಟ ಮಾಡಬೇಕು, ಊಟ ಮಾಡಬೇಕು, ಊಟ ಮಾಡೋ ಕಾಲಕ್ಕೆ ಯಾವುದು ಪ್ರಧಾನ ಹೇಳಿ? ಅರ ನಾವು 2 ನಿಮಿಷ ರೆಸ್ಟ್ ಕೊಡ್ತೀವಿ, ನೀವು ಹೇಳಿ. ಊಟ ಮಾಡೋ ಕಾಲಕ್ಕೆ ಯಾವುದು ಪ್ರಧಾನ? ರೈಟ್, ಆಹಾರ ತಿನ್ನುವುದೇ ಪ್ರಧಾನ. ನೈಟ್ ಇನ್ನ ಅನ್ನ ಪ್ರಧಾನ, ಇನ್ನ ಎಲ್ಲ ಚಿಂತನೆ ಮಾಡೋದು ಪ್ರಧಾನ, ನೀರು ಪ್ರಧಾನ, ಭಗವಂತ ಮುನ್ನಡೆಸ್ತಾ ಇದ್ದಾನೆ ಅನ್ನೋದು ಪ್ರಧಾನ. ಇನ್ನ ಹೇಳಿ, ಹಸಿವೆ ಆಗೋದು ಪ್ರಧಾನವಾ? ಹೌದು, ಕರೆಕ್ಟ್, ಬಹಳ ಒಳ್ಳೆಯದು. ಹಸಿವೆ ಆಗದಿದ್ರೆ ಊಟ ಎಲ್ಲಿ ಹೋಗುತ್ತೆ? ಹಸಿವೆ ಆಗೋದು ಪ್ರಧಾನ. ನನ್ನ ಕೇಳ್ತೀರಾ? ಬರ್ತಾ ಇಲ್ಲ, ನನ್ನವರೆಗೆ ನೀವು ಬರ್ತಾ ಇಲ್ಲ. ಅಡಿಗೆ ಮಾಡೋದು ಪ್ರಧಾನ. ಹೌದಾ, ಕೈಯಿಂದ ಎತ್ತಿ ತಿನ್ನೋದು ಪ್ರಧಾನ, ಚೆನ್ನಾಗಿದೆ ಅಲ್ವಾ? ಎಷ್ಟೆಷ್ಟು ಅಭಿಪ್ರಾಯಗಳು ಬರ್ತಾ ಇವೆ. ಒಬ್ಬರದು ನೋಡ್ರಿ, ದೇವರಿಗೆ ನಾವು ಊಟ ಮಾಡುವಾಗ ಶ್ರೀಹರಿ ಪ್ರಿಯತಾಮ್ ಅಂತ ಹೇಳಿಬಿಟ್ರೆ ಅದೇ ಪ್ರಧಾನ ಅಂದ್ರು. ನನ್ನ ಕೇಳ್ತೀರಾ? ಹೇಳ್ಬಿಡ್ಲ, ಉಸಿರಾಟ ಪ್ರಧಾನ. ಉಸಿರಾಡ್ತಾ ಇದ್ರೆ ತಾನೇ ಊಟ ಮಾಡುವುದು. ಮತ್ತು ಕೃಷ್ಣ ಪ್ರಿಯತಾಮ್ ಯಾರೋ ಪ್ರಿಯತಾಮ್ ಅಂತೆ ಬದುಕಿದ್ರೆ ಮೊದಲು ಬದುಕಿದ್ರೆ ನಂತರ ಊಟ. ಹೌದು ತಾನೆ, ಇದು ನಾನು ಹೇಳಿದ್ದು. ಸಾಧನೆಗಳಲ್ಲಿ ಉಸಿರಾಟದಂತ ಸಾಧನೆ ಷೋಡಶಿ ಚತುರ್ದಶ, ಮಿಕ್ಕದ್ದು ಊಟದಂತೆ. ಅದಕ್ಕೆ ಮಿಕ್ಕದ್ದು ಪಕ್ಕಕ್ಕಿಟ್ಟು ಇದನ್ನ ತಿಂದು ಅದನ್ನೂ ತಿನ್ನಿ. ಯಾರು ಬೇಡಂದರೆ ಹೌದು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನು, ಭಗವಂತನ ಗುಣಚಿಂತನೆ ಏನಿದೆ ಅದೇ ನಮ್ಮ ಸಾಧನೆಯ ಉಸಿರು. ಸಾಧನೆ ಅಂತಿದ್ರೆ ಆ ಸಾಧನೆಗೆ ಉಸಿರಿನ ಸ್ಥಾನದಲ್ಲಿ ಇರಬೇಕಾಗಿದ್ದು ಯಾವುದು ಅಂದರೆ ಗುಣಚಿಂತನೆ. ಒಂದು ಸಲ ನೋಡಿಕೊಳ್ಳೋಣ, ಈ ದಿನ ಎಲ್ಲ ಸಾಧನೆ ಮಾಡಿದ್ವಲ್ಲ, ಈ ಸಾಧನೆಯಲ್ಲಿ ದೇವರ ಗುಣವನ್ನ ಎಷ್ಟು ಚಿಂತನೆ ಮಾಡಿದವು. ಇಂಥವ ನೀನು, ಇಂಥವ ನೀನು ಮಾಡಿದ್ವ? ಗುಣಚಿಂತನೆ ಮಾಡತಾನೇ ಇರಬೇಕೆಂಬುದೇ ಸಬ್ಜೆಕ್ಟೇ ಟಚ್ ಇಲ್ಲದೆ ಇದ್ದೇವೆ. ಕೇವಲ ಕರ್ಮಾಚರಣೆ ಮಾಡಿ ಮುಗಿಸೋದರಲ್ಲೇ ತಾತ್ಪರ್ಯ ಆಗ್ತಾ ಇದೆ, ದೇವರ ಗುಣಚಿಂತನೆ ಮಾಡುವುದರಲ್ಲಿ ತಾತ್ಪರ್ಯವಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ. ಹೇಳಿದನಲ್ಲ, ಯಾವ ಯಾವ ಕಡೆ ನಮ್ಮ ಮನಸ್ಸು ಹೋಗ್ತಾ ಇದೆಯೋ ಅದನ್ನ ಮಾರ್ಕ್ ಮಾಡಿಕೊಳ್ಳಿ. ಇನ್ನೊಂದು ಕಡೆ ಭಗವಂತನನ್ನ ವಿಶೇಷವಾಗಿ ಸ್ವಾಮಿ ನಿತ್ಯತೃಪ್ತ 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 ಅಂತ ಚಿಂತನೆ ಮಾಡ್ತಾ ಬನ್ನಿ. ಇದನ್ನ ನಾನಲ್ಲ, ಅರಣ್ಯಕ ನಮ್ಮ ಐಕೂರು ನರಸಿಂಹಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳಿಕೊಟ್ಟ ರಹಸ್ಯ. ಭಾಗವತ ಧರ್ಮಗಳು ನಮ್ಮಲ್ಲಿ ಮೂಡಿ ಬರಬೇಕು, ಭಾಗವತ ಧರ್ಮಗಳು ನಮ್ಮಲ್ಲಿ ಮೂಡಿ ಬರಬೇಕು, ಅದಕ್ಕೆ ಅಭ್ಯಾಸ ಮಾಡು ಅಂದರು. ಅಭ್ಯಾಸ ಹೇಗೆ ಅಂದರೆ ಅದು ಹೇಳಿಕೊಟ್ಟ ರೀತಿ ಅರಣ್ಯಕಾಚಾರ್ಯ ನಮ್ಮ ಐಕೂರಾಚಾರ್ಯರು ಹೇಳ್ತಾರೆ, ಆ ಭಾಗವತ ಧರ್ಮದಲ್ಲಿ ಭಗವಂತ ಇದ್ದಾನೆ. ನನ್ನ ಸ್ವಾಮಿ ಇಂಥವ, ನನ್ನ ಸ್ವಾಮಿ ಇಂಥವ ಒಂದು ಧರ್ಮ. ಯಾವುದು? ಸಹನ ಶಕ್ತಿ, ತಿತಿಕ್ಷ. ಸಹನ ಶಕ್ತಿ ಬೇಕು ನಮಗೆ, ಅದೊಂದೇ ಇರಲ್ಲ, ತಡ್ಕೊಳ್ಳೋದೇ ಇಲ್ಲ. ಚೂರು ಹೆಚ್ಚು ಕಮ್ಮಿ ಆದರೆ ಬಾಂಬ್ ಬ್ಲಾಸ್ಟ್ ಆದಂತೆ ಎಲ್ಲರ ಮೇಲೆ ಬೀಳ್ತಾ ಇರುತ್ತೆ, ಹೌದಾ? ಸಹನ ಶಕ್ತಿಯೇ ಇರಲ್ಲ. ಅದಕ್ಕಂದ್ರೂ ಸಹನ ಶಕ್ತಿ ಬರಬೇಕಾದ್ರೆ ಏನು ಮಾಡಬೇಕು? ತಂದುಕೋ, ಅದು ಎಲ್ಲಿಂದ ತಂದುಕೋಬೇಕು? ಗಾಂಧಿ ಬಜಾರಲ್ಲಿ ಸಿಗುತ್ತಾ? ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗಲ್ಲ. ಎಷ್ಟು ಸಲ ಟ್ರೈ ಮಾಡಿದ್ರು ರಿವರ್ಸ್ ಆಗಿ ಬರ್ತಾ ಇದೆ. ಅದಕ್ಕಂದ್ರೂ ಇದಕ್ಕೆ ಒಂದೇ ರಾಜಮಾರ್ಗ, ನನ್ನ ಬಿಂಬ ತಿತಿಕ್ಷಾವಂತ, ಸಹನ ಶಕ್ತಿ ಇರುವವ, ಸಹನ ಶಕ್ತಿ ಇರುವವ. ಇದು ಚಿಂತನೆ ಮಾಡ್ತಾ ಬರಬೇಕು. ಶಿಷ್ಯನಿಗೆ ಹೇಳಿ ಕಳಿಸಿದ್ದು ಊರಿಂದ ಊರಿಗೆ ಹೋಗುವಾಗ, ನನ್ನ ಬಿಂಬ ಇಂಥವ, ನನ್ನ ಬಿಂಬ ಇಂಥವ, ಈ ಥರ ಚಿಂತನೆ ಮಾಡಿ 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 ಮಾಡಿ. ಹೇಗೆ? ಕೆಲಸಗಳು ಬಿಡಬೇಡ, ಹೊಲದ ಕೆಲಸ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಮಾಡ್ತಾ ಮಾಡ್ತಾ ಇರುವಾಗ ಇದನ್ನು ಎಡಬಿಡದೆ ಚಿಂತನೆ ಮಾಡ್ತಾ ಬಾ ಹೋ ಅಂತ ಕಳಿಸಿದರೆ ಅವರು ತಮ್ಮ ಊರಿಗೆ ಹೋಗಿ ಪ್ರತಿಯೊಂದು ಕೆಲಸ ಮಾಡುವಾಗ ಎದ್ರು ಕೂತು ನಿಂತರು ಏನು ಮಾಡಿದರು, ನನ್ನ ಸ್ವಾಮಿ ಇಂಥವ, ನನ್ನ ಸ್ವಾಮಿ ಇಂಥವ, ನನ್ನ ಇದೇ ನಾನ್ ಸ್ಟಾಪ್ ಆಗಿ ಮಾಡ್ತಾ ಬಂದಾಗ ಅವರಿಗೆ ಗೊತ್ತಿಲ್ಲದೇನೆ ಅವರಲ್ಲಿ ಆ ಗುಣ ಮೂಡತಾ ಬಂದಾಗ ಗುರುಗಳಿಗೆ ಹೇಳಬೇಕಲ್ಲ. ಅಷ್ಟರೊಳಗೆ ಪತ್ರ ಬರ್ತಿತ್ತು ಗುರುಗಳಿಂದ, ನಾನು ಹೇಳಿದ ಗುಣ ನಿನ್ನಲ್ಲಿ ಮೂಡಿದೆ, ನಾನು ಹೇಳಿದ ಗುಣ ನಿನ್ನಲ್ಲಿ ಮೂಡಿದೆ, ಮುಂದಿನ ಗುಣಕ್ಕೆ ಹೋಗು ಅಂತ ಉಪದೇಶ ಪತ್ರದಲ್ಲಿ ಬರ್ತಿತ್ತು. ಈ ಬಿಂಬ ಪ್ರತಿಬಿಂಬ ಭಾವ ಚಿಂತನಾ ಮೂಲಕ ಗುಣಗಳನ್ನು ಪಡೆಯುವುದು ಎಂಬುದು ಅಭ್ಯಾಸದ ಮೂಲಕ ಮಾಡಿಕೊಟ್ಟ ಮಹಾನುಭಾವರ ನೆಲೆ. ಇವರೂ ಹಾಗೆ ತಮ್ಮ ಶಿಷ್ಯರಿಗೆ ಹಾಗೇ ಹೇಳಿಕೊಟ್ಟಿದ್ದಾರೆ, ಮತ್ತೆ ನಾವು ಅದನ್ನು ಚೂರಾದರೂ ಹಿಡಿಯಲಿದ್ದರೆ ಹೇಗೆ? ಅದಕ್ಕೆ ವಿಜಯರಾಯರು ನೋಡಿದರು, ತುಳಾದಿಯಲ್ಲಿ ಅಂದರೆ ಮುಟ್ತಾ ಇಲ್ಲ, ಗೀತೆಯಲ್ಲಾದರೂ ಕೇಳ್ತಾರೆ ನೋಡೋಣ ಅಂತ ಗೀತೆಯನ್ನು ಸಬ್ಜೆಕ್ಟ್ ಆಗಿಟ್ಟು ಸುಳಾದಿಯಲ್ಲಿ ಹೇಳಿದ್ದೇ ಗೀತೆಯಲ್ಲಿ ಬರ್ತಾ ಇದೆ, ಗುಣಚಿಂತನೆ ಕೊಡ್ತಾ ಇದ್ದಾರೆ ದೇವರನ್ನ. ಈಗ ನೋಡಿ, ಯಾವುದೋ ಒಂದು ವಸ್ತು ನಮಗೆ ಆಸೆ ಜಾಸ್ತಿ, ಅದರ ಮೇಲೆ ಬರ್ತಾ ಇಲ್ಲ, ಅದು ಪೋಸ್ಟ್ ಆಗಿರಬಹುದು, ಪ್ರಮೋಷನ್ ಆಗಿರಬಹುದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬರ್ತಾ ಇಲ್ಲ, ಬೇಡ, ದೇವರೇ ಬೇಕು ಅದು ಬೇಡ, ಆದರೆ ಈ ದೆವ್ವ ಹೋಗ್ತಾ ಇಲ್ಲ ಅಂಥ ಕಾಲಕ್ಕೆ ನಿತ್ಯತೃಪ್ತ ನಿತ್ಯತೃಪ್ತ ಅಂತ ದೇವರ ಚಿಂತನೆ ಮಾಡ್ತಾ ಮಾಡ್ತಾ ಬಂದದ್ದೆ. ಆದರೆ ಅದರ ಮೇಲೆ ನಮಗೆ ಆಸೆ ಒಳಗೊಳಗೆ ಕತ್ತರಿಸಿ ಕತ್ತರಿಸಿ ಹೋಗ್ತಾ ಹೋಗುತ್ತೆ. ದೊಡ್ಡ ಖಡ್ಗ ದಿನೇ 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 ಕತ್ತರಿಸಿ ಹೋಗ್ತಾ ಕೊನೆಗೆ ಆ ವಸ್ತುವನ್ನು ನೋಡಿದಾಗ ದಿನೇ ದಿನೇ ಬೇಕೆಂಬ ಹಂಬಲ ಕಡಿಮೆ 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 ಆಗ್ತಾ 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 ಬಂದು ಕೊನೆಗೆ ಒಂದು ದಿವಸ ಅದನ್ನು ನೋಡಿದಾಗಲೂ ಬೇಡ ಹೀಗಾಗಿ ಬಿಡುತ್ತೆ. ಯಾವುದರಲ್ಲಿ ಬೇಡದ್ರಲ್ಲಿ, ಯಾವುದು ಬೇಡವೋ ಅದರಲ್ಲಿ ಅದನ್ನು ಕಳ್ಕೋಬೇಕಾದರೆ ಈ ದೊಡ್ಡ ರಾಜಮಾರ್ಗ ಏನದು? ನಿತ್ಯತೃಪ್ತ ಅಂತ. ಇನ್ನ ಆಫೀಸಲ್ಲಿ ಯಾರೋ ಇದ್ದಾರೆ, ತಲೆ ಮೇಲೆ ಕೂತಿದ್ದಾರೆ. ಬಾಸ್ ಕೆಲಸಕ್ಕೆ ಬರದಂಗಿರೋ ಮಹಾ ವರಿಷ್ಠರು ಲೀವ್ ಕೊಡೋದೇ ಇಲ್ಲ ಜ್ಞಾನ ಕಾರ್ಯಕ್ಕೆ. ಜ್ಞಾನ ಕಾರ್ಯಕ್ಕೆ ಲೀವೇ ಕೊಡಲ್ಲ, ಯಾವ ಕಾರ್ಯಕ್ಕೂ ಲೀವ್ ಕೊಡಲ್ಲ. ಕಾಟ ಕಾಡಿಸ್ತಾ ಇದ್ದಾನೆ, ಎಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ಏನು ಮಾಡಬೇಕು? ಅದಕ್ಕೆ ಭಗವಂತನನ್ನು ನಿರಾಶ್ರಯ 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 ಅಂತ ಚಿಂತನೆ ಮಾಡಿದರೆ ಉದ್ಯೋಗ ಹೋಗಲ್ಲ. ಆ ಬಾಸಿನ ಕಾಟ ತಪ್ಪುತ್ತೆ, ಆ ಬಾಸಿನ ಕಾಟ ತಪ್ಪುತ್ತೆ. ನಮಗೆ ಒಳ್ಳೆ ಬಾಸ್ ಸಿಗ್ತಾನೆ ಅಥವಾ ನೀವೇ ಬಾಸ್ ಆಗ್ತೀರಾ? ನಿಮಗೆ ಬಾಸೇ ಇಲ್ಲದವರಾಗ್ತೀರಾ? ನೀವು ನಿರಾಶ್ರಯ ಅಂದರೆ ನಿಮ್ಮ ಮೇಲೆ ಬಾಸ್ ಇರಲ್ಲ, ನೀವೇ ಇನ್ನೊಬ್ಬರಿಗೆ ಬಾಸ್ ಆಗ್ತೀರಾ. ಆ ರೀತಿಯಾದ ಫಲಗಳಿವೆ. ಆದ್ದರಿಂದ ವಿಶೇಷವಾಗಿ ನಿರಾಶೀಹಿ ಯತಚಿತ್ತಾತ್ಮ ತಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ ನ ಆತ್ಮನೋತಿ ಕಿಲ್ಬಿಷಂ. ಇಲ್ಲಿ ಹೇಳ್ತಾರೆ ಕಾಮ ಸಂಕಲ್ಪಾದಿ ತ್ಯಾಗ ಉಪಾಯಂ ಆಹ. ಕಾಮ ಸಂಕಲ್ಪಾದಿಗಳನ್ನು ಬಿಡಬೇಕಾದರೆ ಅದರ ಉಪಾಯ ಯಾವುದು ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿರಾಶೀಹಿ. ನಿರಾಶೀಹಿ ಅಂದರೆ ಹೇಳ್ತಾ ಇದ್ದಾರೆ ಆಸೆಯನ್ನು ಬಿಡು, ಆಸೆಯನ್ನು ಬಿಡು. ನಂತರ ಯತಚಿತ್ತಾತ್ಮ ಅಂದರೆ ನಿಯಮನದಿಂದ ಮನಸ್ಸನ್ನು ನಿಗ್ರಹ ಮಾಡು. ಅದಕ್ಕೆ ಹೇಳ್ತಾರೆ ಮನೋ ನಿಗ್ರಹದಿಂದಲೇನೆ ಕಾಮಾದಿಗಳ ತ್ಯಾಗ ಆಗುತ್ತೆ ಅಂದರು. ಅಲ್ರಿ ಅದೇ ನಮ್ಮ ಕೈಯಲ್ಲಿಲ್ಲ ಅನ್ನೋದು ಪ್ರಾಬ್ಲಮ್. ಮನಸ್ಸೇ ನಮ್ಮ ಕೈಯಲ್ಲಿಲ್ಲ, ಅದು ನಂಗೆ ಗೊತ್ತಯ್ಯ, ಅದು ನನ್ನ ಕೈಯಲ್ಲಿದೆ. ಆದ ಕಾರಣ ನನ್ನ ಸ್ವಾಮಿ ಯಾವ ಆಸೆ ಇಲ್ಲದವ, ನನ್ನ ಸ್ವಾಮಿ ಮನೋ ನಿಗ್ರಹ ಇರುವವ, ನನ್ನ ಸ್ವಾಮಿ ಈ ಥರ ಚಿಂತನೆ ಮಾಡಿದರೆ ನಮಗೆ ಆಸೆ ಕಡಿಮೆ ಆಗುತ್ತೆ, ಮನಸ್ಸಿನ ನಿಗ್ರಹವೂ ಬರುತ್ತೆ, ಎಲ್ಲವೂ ಬರುತ್ತೆ. ಈ ರೀತಿಯಾಗಿ ಸಾಧ್ಯ, ಬಿಂಬ ಪ್ರತಿಬಿಂಬ ಭಾವದ ಮೂಲಕವೇ ಸಾಧ್ಯ ಅಂತ ಹೇಳುತ್ತಾ ಇನ್ನು ಹೇಳುತ್ತಾರೆ ಒಳಗೆ ಭಗವಂತನ ಚಿಂತನ ಮಾಡುತ್ತಾ ಆಸೆ ಇತ್ಯಾದಿಗಳನ್ನು ಕಳ್ಕೊಂಡವನಿಗೆ ದೇಹ ಪೋಷಣೆ ಮಾತ್ರಕ್ಕೆ ಎಷ್ಟು ಕರ್ಮ ಮಾಡುತ್ತಾನೋ ಅಷ್ಟು ಕರ್ಮ ಅವನು ಮಾಡಿದರೂ ಕೂಡ ಅವನಿಗೆ ಆ ಕರ್ಮದಿಂದ ಲೇಪವಿರಲ್ಲ. ಎಷ್ಟೇ ಕರ್ಮ ಮಾಡಿದರೂ ಅವರಿಗೆ ಏನು ಲೇಪವಿರಲ್ಲ. ಯಾವುದಕ್ಕೆ? ಆಸೆ ಬಿಟ್ಟದ್ದರಿಂದ. ಯಾವುದಾಸೆ? ಕರ್ಮ ನಾನೇ ಮಾಡಿದನೆಂಬ ಸ್ವಾತಂತ್ರ್ಯದ ಮೇಲೆ ಆಸೆ, ಫಲದ ಮೇಲೆ ಆಸೆ ಬಿಟ್ಟದ್ದಕ್ಕೆ ಯಾವ ಕರ್ಮ ಮಾಡಿದರೂ ಕೂಡ ನಮ್ಮನ್ನು ಆ ಕರ್ಮ ಅಂಟೋದಿಲ್ಲ ಎಂಬುದನ್ನು ಚಂತ ಹೇಳ್ತಾ ಕುರುವನ್ ನ ಆತ್ಮನೋತಿ ಕಿಲ್ಬಿಷಂ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಎದುರುಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ಇವೆಲ್ಲ ನೋಡಿ, ಎದುರುಚ್ಛಾಲಾಭ ಸಂತುಷ್ಟ ಏನು ಸಿಕ್ಕರೆ ಅದರೊಳಗೆ ತೃಪ್ತರಾಗಿರ್ತಾರೆ. ಅಷ್ಟೇ ಅಲ್ಲ ದ್ವಂದ್ವಾತೀತ, ದ್ವಂದ್ವಗಳು ಡಬಲ್ ಡಬಲ್, ಯಾವುದು ಸುಖ ದುಃಖ, ಜಯ ಅಪಜಯ, ಲಾಭ ಅಲಾಭ, ಮಾನ ಅಪಮಾನ, ಎರಡೂ ಬರ್ತಾ ಇರುತ್ತೆ. ಅದನ್ನು ಹೇಳ್ತಾರೆ ಅತೀತ, ಎರಡನ್ನೂ ಮೀರಿದವನಾಗಿರ್ತಾನೆ. ಯಾರಾದರೆ ಯದೃಚ್ಛಾಲಾಭ ಸಂತುಷ್ಟ ಎಷ್ಟು ಬಂದರೆ ಸಾಕು ಅಂತ ಅಷ್ಟರಲ್ಲೇ ತೃಪ್ತರಾಗಿರ್ತಾರೋ, ಯಾರಾದರೆ ಎಲ್ಲವನ್ನು ಸುಖ ಬಂದರೂ ದುಃಖ ಬಂದರೂ ಯಾವುದು ಬಂದರೂ ಹಾ ಅತೀತರಾಗಿರ್ತಾರೋ, ವಿಮತ್ಸರ ಅಂದರು ಮಾತ್ಸರ್ಯ. ಮಾತ್ಸರ್ಯ ಅಂದರೆ ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು. ಏನು ನಿಮಗೆ ದಿವಸ ಹೇಳ್ತಾ ಇದ್ರು ಅಲ್ವ, ಯಾವುದು ಕರೆಕ್ಟು ನೋಡೋಣ. ದ್ರೋಣಾಚಾರ್ಯರಿಗೆ ಹಾ ಮೊದಲು ದೇವರು ಏನು ಕೊಟ್ಟರೆ ಅದರಲ್ಲಿದ್ರು, ಯದೃಚ್ಛಾ ಲಾಭ ಸಂತುಷ್ಟಿ ಇತ್ತು, ದುರ್ಯೋಧನ ಸ್ಪರ್ಶ ಆಯಿತು. ಹೇಗಾಯಿತು ಗೊತ್ತಾ? ಅವರು ಇಳಿಯೋ ಕ್ರಮ, ಆ ಸ್ಥಾನದಿಂದ ಇಳಿದ ಕ್ರಮ. ಅಶ್ವತ್ಥಾಮಾಚಾರ್ಯರಿಗೆ ಇವರು ಯಾವ ವೃತ್ತಿಯಿಂದ ಬದುಕ್ತಾ ಇದ್ದರು ದ್ರೋಣಾಚಾರ್ಯರು ಅಂದರೆ ಶಿಲೋಂಚ ವೃತ್ತಿ. ಕುಟ್ಟಿ ಎಲ್ಲರೂ ಧಾನ್ಯವನ್ನು ಕುಟ್ಟಿದಾಗ ಬಿಟ್ಟು ಹೋದದ್ದನ್ನು ತೆಗೆದುಕೊಂಡು ಆ ಹಿಟ್ಟಿನಿಂದ ಬದುಕೋದು ಬಹಳ ಕಷ್ಟ, ಕನಸಲ್ಲೂ ಊಹೆ ಮಾಡಿಕೊಳ್ಳೋದು ಕಷ್ಟ. ಅಂಥದ್ದು ಆ ಹಿಟ್ಟಿನಿಂದ ಬದುಕ್ತಾ ಇದ್ದವರು ಅಶ್ವತ್ಥಾಮಾಚಾರ್ಯರಿಗೆ ದಿನಾಗಲೂ ಹಾಲು ಹಾಲು ಅಂದಾಗ ದೊಡ್ಡವರಾಗೋ ಪರ್ಯಂತ, ಜ್ಞಾನ ಬರೋ ಪರ್ಯಂತ ಆ ಹಿಟ್ಟನ್ನೇ ಕಲಕಿ ಕೊಡ್ತಾ ಇದ್ರು. ಇದನ್ನು ನೋಡಿದವ ಕಿಟಕಿಯಿಂದ ದುರ್ಯೋಧನ, ಇವನ್ನ ಕೆಡಿಸಬೇಕು ಅಂತ ನೋಡಿದ. ಅದಕ್ಕೆ ಅಶ್ವತ್ಥಾಮಾಚಾರ್ಯನ ಮನೆ ಕಳ್ಕೊಂಡು ಹೋದ, ತೋ ಪಾತ್ರೆ ತುಂಬ ಹಾಲಿಟ್ಟ, ಅದನ್ನು ಹಾಲು ಅಂದ. ಅಶ್ವತ್ಥಾಮಾಚಾರ್ಯ ನಂಬಿಲ್ಲ, ಹೇ ಇದು ಹಾಲಲ್ಲ ಅಂತ. ಅವಾಗ ಎಲ್ಲರನ್ನ ಕರೆಸಿದ, ಈ ಹಿಟ್ಟನ್ನು ಇಟ್ಟ, ಹಿಟ್ಟಿನ ನೀರನ್ನು ಆ ಹಾಲನ್ನು ಇಟ್ಟ, ನೋಡಿ ಎಲ್ಲರನ್ನ ಕರೆದ, ಯಾವ್ದು ಯಾವ್ದು ಹೇಳಿ, ಎಲ್ಲರೂ ಹೇಳಿ ಇದೇ ಹಾಲು ಇದೇ ಹಾಲು ಇದೇ ಹಾಲು ಅಂತ. ಇಷ್ಟು ಜನ ಹೇಳ್ತಾ ಇದ್ರೆ ಸತ್ಯ. ಅವಾಗ ಕುಡಿದು ನೋಡುವಂತ, ಕುಡಿದು ನೋಡಿದ್ರೆ ಒಳ್ಳೆ ರುಚಿ ಇತ್ತು, ಬಹಳ ರುಚಿ ಇತ್ತು. ಮತ್ತೆ ಹಿಟ್ಟಿನ ನೀರು ಕುಡಿದ್ರೆ ಸಪ್ಪಿ ಇತ್ತು. ಮನೆಗೆ ಬಂದರು, ಮನೆಗೆ ಬಂದ ಮೇಲೆ ಅಮ್ಮನ ಕೇಳಿದ್ರು, ಅಮ್ಮ ನಂಗೆ ಹಾಲು ಕೊಡು. ಬಾಪ್ಪ ಹಿಟ್ಟಿನ ನೀರು ಕೊಟ್ಟರೆ ತೂ ಅಂತ ಆಚೆ ಹಾಕಿದ್ರು. ಅವರ ಅಮ್ಮನಿಗೆ ಆಶ್ಚರ್ಯ, ಏನಿದು ಮಗ ಇವತ್ತು ಹೀಗೆ ಮಾಡ್ತಾ ಇದ್ದಾನೆ, ಹುಟ್ಟಿದಾಗ್ಲಿಂದ ಹಿಟ್ಟಿನ ನೀರು ಕೊಡದವ, ಇವತ್ತು ಅದನ್ನು ನೋಡಿ ಹಾಲಲ್ಲ ಅಂತಾನೆ. ಆವಾಗ ನೋಡಿದ್ರು ದುರ್ಯೋಧನ ಮಾಡಿದ ಕೆಲಸ, ರುಚಿ ಹುಟ್ಟಿಸಿದ ಮಗನ ಹಠ ಹಾಲಿಗಾಗಿ. ಅದಕ್ಕಾಗಿ ಒಂದಾಕಳಿದ್ರೆ ಸರಿ ಹೋಗುತ್ತೆ ಅಂತ ಮಗನ ಮೇಲಿನ ಅಂಟು ಅವರನ್ನು ಯದೃಚ್ಛಾಲಾಭ ದೃಷ್ಟಿಯಿಂದ ಮುಂದಕ್ಕೆ ತಂದು 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 ಕೊನೆಗೆ ದ್ರುಪದನ ಹತ್ರ ಆಕಳನ್ನು, ಪರಶುರಾಮ ದೇವರ ಹತ್ರ ಹೋಗ್ತಾರೆ, ಆಕಳು ಎಲ್ಲ ದಾನ ಕೊಟ್ಟಾಯಿತು ಅಂತಾರೆ. ಇಲ್ಲಿಗೆ ಬರ್ತಾರೆ, ದ್ರುಪದ ತಳ್ಳಿ ಕಳಿಸ್ತಾನೆ ಹಾಗೆ ಹೀಗೆ ಅಂತಾನೆ. ಅವಾಗ ಕೌರವರನ್ನು ಆಶ್ರಯ ಮಾಡಿದರೆ ಕೌರವರ ಅನ್ನ ಉಂಡದ್ದಕ್ಕೆ ಪತನ ಶುರುವಾಯಿತು. ಅದಕ್ಕೆ ವಿಜಯದಾಸರ ಮಾತು, ದೊಡ್ಡವರ ಮಾತು ಎಂಥಾದ್ರು ಗೊತ್ತಾ? ಅವ್ರು ಹೇಳುತ್ತಾರೆ, ಹೇ ಕೃಷ್ಣ ನಿನ್ನನ್ನು ಇಷ್ಟು ಕಾಲ ಮರೆತಿದ್ದೋ. ಅವರು ಬಹಳ ವರ್ಷ ಇಲ್ಲ, ನಂತರ ವಿಜಯದಾಸರಾದರು, ಅಷ್ಟಕ್ಕಿಂತ ಮೊದಲು ಮರೆತಿದ್ರಲ್ಲ ದೇವರನ್ನ. ಅದನ್ನು ಹೇಳುತ್ತಾರೆ, ಇದಕ್ಕೇನು ಕಾರಣ, ರೀಸನ್ ಏನು ಅಂತ ಹೇಳ್ತಾರೆ. ಮಾನುಷ ಅನ್ನವನ್ನು ಉಂಡದ್ದೇ ಕಾರಣವೋ ಅಂತಾರೆ. ಮನುಷ್ಯರು ಅನ್ನವನ್ನು ತಿಂದದ್ದೇ ಕಾರಣವೋ ಅಂದರೆ, ಅಲ್ಲ ಮನುಷ್ಯರು ಮನುಷ್ಯ ಅನ್ನವರು ಇನ್ನೇ ತಿಂತಾರೆ ಅಂದರೆ ಇವರು ಮನುಷ್ಯರಲ್ಲ, ಬೇರೆ ಸಾಮಾನ್ಯ ಮನುಷ್ಯರಲ್ಲ ಅಂಬುದು ಅವರ ಮಾತಿನಿಂದಲೇ ಗೊತ್ತಾಗಿ ಬಿಡುತ್ತೆ. ನಾವು ತಿಂಬೋ ಅನ್ನವೇ ನಮ್ಮ ಬುದ್ಧಿಯನ್ನು ಕೆಡಿಸಿಬಿಡುತ್ತೆ, ನಾವು ತಿಂಬೋ ಅನ್ನವೇ ನಮ್ಮನ ಬುದ್ಧಿಯನ್ನು ಕೆಡಿಸಿಬಿಡುತ್ತೆ. ಎಂಥ ದೇವತೆಗಳಾದರೂ ಭೂಮಿಗೆ ಬಂದು ಈ ಅನ್ನ ತುತ್ತು ಹೊಟ್ಟೆಯಲ್ಲಿ ಬಿದ್ದರೆ ಮುಗಿಯಿತು, ಎಲ್ಲ ಅದೃಶ್ಯ, ಜ್ಞಾನ ಎಲ್ಲ ತಿರೋಧನಾಗಿ ಎಲ್ಲರಿಗಿಂತ ಸಾಮಾನ್ಯ ವ್ಯಕ್ತಿಗಳಾಗಿ ನಿಂತು ಬಿಡುತ್ತಾರೆ. ಪುನಃ ಅವರು ರೀಚಾರ್ಜ್ ಆದರೆ ಈ ಅನ್ನದ ಪ್ರಭಾವ ಕಳ್ಕೊಂಡು ಹೀಗೆ ವಿಜಯ ಪ್ರಭುಗಳಾಗಿ ನಿಲ್ಲುತ್ತಾರೆ. ಆ ರೀತಿಯಾಗಿ ಜ್ಞಾನಿಗಳು ಅದಕ್ಕೆ ಹೇಳ್ತಾ ಇದ್ದಾರೆ, ಯದೃಚ್ಛಾಲಾಭ ಸಂತುಷ್ಟ ಅಂಬೋದರ ಅರ್ಥ ಏನು? ಯದೃಚ್ಛಯ ಯದೃಚ್ಛಯ ಎಂಬ ಈ ಶಬ್ದ ಭಾಗವತದಲ್ಲೂ ಬರುತ್ತೆ. ಇವರು ಬಂದರು, ನಾರದರು ಬಂದರು, ಹೇಗೆ ಬಂದರು? ಯದೃಚ್ಛಯ ಆಗತಃ ಅಂದುಕೊಳ್ಳದೆ ಬಂದ್ರು. ಎದುರುಚ್ಛ ಅಂದ್ರೆ ಅಂದುಕೊಳ್ಳದೆ ಬಂದ್ರು ಅಂದ್ರು. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಎದುರುಚ್ಛ ಅಂದ್ರೆ ಅಂದುಕೊಳ್ಳದೆ ಅಂತ ಅರ್ಥ ಅಲ್ಲ, ಭಗವದಿಚ್ಛಯ, ಒಳಗಿರತಕ್ಕಂತಹ ಭಗವಂತನ ಇಚ್ಛೆಯಿಂದ ಬಂದ್ರು ಅಂತ ಅರ್ಥ. ಅಂದರೆ ಎದುರುಚ್ಛಾಲಾಭ ಸಂತುಷ್ಟಿ ಎಂದರೆ ಒಳಗಿರತಕ್ಕ ಬಿಂಬಮೂರ್ತಿ ಯಾವ ಕಾಲದಲ್ಲಿ ನನಗೆ ಏನು ಕೊಟ್ಟರೆ ಒಳ್ಳೆಯದೋ ಅದನ್ನು ಕೊಡತಾನೆ, ಕೊಟ್ಟಿದ್ದಾನೆ. ಅದಕ್ಕಿಂತ ಹೆಚ್ಚಿನದ್ದನ್ನು ಕೇಳೋದು ಸರಿಯಲ್ಲ ಎಂಬ ಎಚ್ಚರ ಯಾರಿಗಿರುತ್ತೋ ಅವರು ಎದುರುಚ್ಛಾಲಾಭ ಸಂತುಷ್ಟರು. ಅದಕ್ಕೆ ನಾವೊಂದು ಅದಕ್ಕೆ ನಾವು ನಮಗೆ ಇಷ್ಟೇ ಜ್ಞಾನ ಕೊಟ್ಟಿದ್ದಾನೆ, ಇನ್ನು ದೇವರು ಕೊಡುವ ಕಾಣಿಸ್ತಾ ಇಲ್ಲ, ಅದಕ್ಕೆ ದೇವರನ್ನ ಜ್ಞಾನ ಕೊಡು ಜ್ಞಾನ ಕೊಡು ಅಂತ ಕೇಳ್ತಾ ಇಲ್ಲ, ಅದರ ತಂಟೆಗೆ ಹೋಗ್ತಾ ಇಲ್ಲ. ಯಾಕೆ? ಎದುರುಚ್ಛಾಲಾಭ ಸಂತುಷ್ಟಿ, ವೈರಾಗ್ಯ ಎಷ್ಟಿದ್ರೆ ಅಷ್ಟೇ, ಭಕ್ತಿ ಎಷ್ಟಿದ್ರೆ ಅಷ್ಟೇ, ಜ್ಞಾನ ಎದ್ರಿಟ್ಟೆ ಅಷ್ಟೇ, ಅದಕ್ಕೆ ಎದುರುಚ್ಛಾಲಾಭ. ಅದಕ್ಕಂದ್ರು ದಿಕ್ಕ ವಿಷಯದಲ್ಲಿ ದಾಸರು ಹೇಳ್ತಾರೆ, ಅಧಿಕಾಧಿಕವಾದ ಜ್ಞಾನವ ಅಪೇಕ್ಷಿಸುತ್ತ ಬೋಧಕರ ಸಂಘದಲ್ಲಿ ಬೆರದು ನೀನು ಅಂತಾರೆ. ಅದರಿಂದ ಎದುರುಚ್ಛಾಲಾಭ ಸಂತುಷ್ಟಿ ಮಿಕ್ಕದ್ದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯಕ್ಕಿಲ್ಲ, ಸ್ವಾಮಿಯನ್ನ ಬೇಡಬೇಕು ಅಂತ ಹೇಳ್ತಾರೆ. ಎದುರುಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರ, ಮಾತ್ಸರ್ಯ ಇಲ್ಲದವ. ಅಲ್ಲಿ ಬಂತಲ್ವೋ ಮಾತ್ಸರ್ಯ ಅಂದರೆ ಏನು? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳುತ್ತಾರೆ, ಸ್ವಾಧೀನತ್ವ ನಿಮಿತ್ತ ಮನಖೇದಹೀನ, ಸ್ವ ಅನಧೀನತ್ವ ನಿಮಿತ್ತ ಮನಖೇದಹೀನ. ಯಾವುದನ್ನು ನೋಡಿದು ನೋಡಿದುಕೊಳ್ಳೆ ನಂದಾದರೆ ಚೆನ್ನಾಗಿರುತ್ತೆ, ನನಗೆ ಬಂದರೆ ಚೆನ್ನಾಗಿರುತ್ತೆ, ನನ್ನ ವಶವಾದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದು ವಶವಾಗಲ್ಲ, ನಮಗೆ ಬರಲ್ಲ. ಅದರಿಂದ ಸ್ವ ಅನಧೀನ ಆಯಿತದು, ನಮ್ಮ ಅಧೀನ ಆಗಿಲ್ಲ, ಅನಧೀನ ಆಗಿದೆ. ಅದರಿಂದ ಏನಾಯಿತು? ಮನಃಖೇದ, ಮನಸ್ಸಿಗೆ ದುಃಖ. ಅಯ್ಯೋ ನನಗೆ ಇದು ನನ್ನ ಕಂಟ್ರೋಲಲ್ಲಿ ಬರಲಿಲ್ಲ, ನನ್ನ ಕಂಟ್ರೋಲಲ್ಲಿ ಬರಲಿಲ್ಲ, ನನ್ನದಾಗಲಿಲ್ಲ ಎಂಬ ದುಃಖ. ಅದನ್ನು ಮಾತ್ಸರ್ಯ ಅಂದರು. ಹೊಟ್ಟೆ ಕಿಚ್ಚಲ್ಲ, ಹೊಟ್ಟೆ ಕಿಚ್ಚು ಅಂದರೆ ಅಸೂಯ, ಅದಕ್ಕೊಂದು ಸಪರೇಟ್ ಶಬ್ದ. ಅಸೂಯ ಮಾತ್ಸರ್ಯ, ಅಸೂಯ ಅಂದರೆ ಯಾವುದು? ಇನ್ನೊಬ್ಬರಿಗಿಷ್ಟು ಬಂದಿದೆ ಎಂಬ ಹೊಟ್ಟೆ ಉರಿ ಇದೆಯಲ್ಲ, ಅದನ್ನು ಹೊಟ್ಟೆ ಕಿಚ್ಚು ಅಂದರು. ಇನ್ನೊಬ್ಬರಿಗೆ ಬಂದದ್ದನ್ನು ನೋಡಿ ತಾಳಲಾರದೇ ಇರುವ ಒಂದು ದುರ್ಗುಣ, ಅದು ಅಸೂಯ. ಇದು ಇನ್ನೊಬ್ಬರಿಗೆ ಬಂದದನ್ನಲ್ಲ, ಒಂದು ವಸ್ತುವನ್ನು ನೋಡಿದ ಕೂಡಲೇ ನಂಗೆ ಬರಬೇಕು ಅಂದುಕೊಳ್ಳೋದು, ಬರದಾಗಿದ್ರೆ ದುಃಖ ಪಡೋದು, ಆ ದುಃಖವೇ ಯಾವುದು? ಮಾತ್ಸರ್ಯ. ಆ ಮಾತ್ಸರ್ಯ ಇರಬಾರದು. ಅವಾಗಂದು ಮಾತ್ಸರ್ಯ ಅಂದ್ರೆ ಅದು ಎಷ್ಟರ ಪರ್ಯಂತ ಇರುತ್ತೆ ಅಂದರೆ, ಕೊನೆಗಂದ್ರು ದೇವರದ್ದು ಸ್ವಾತಂತ್ರ್ಯ, ದೇವರ ಸ್ವಾತಂತ್ರ್ಯ, ಅದು ನಂದಾದರೆ ಚೆನ್ನಾಗಿರುತ್ತೆ ಅನ್ನೋ ಪರ್ಯಂತ ಇದೆ ಮಾತ್ಸರ್ಯ. ದೇವರ ಸ್ವತ್ತಾದ ಸ್ವಾತಂತ್ರ್ಯ ನಂದಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ದುಃಖ ಪಡೋ ಪರ್ಯಂತ ಇರುತ್ತೆ ಮಾತ್ಸರ್ಯದ ಟಾಪ್ ಪಿಚ್. ಅದನ್ನು ಹೇಳ್ತಾ ಇದ್ದಾರೆ, ಇದು ಇಲ್ಲದವ ನಿಜವಾದ ಮಾತ್ಸರ್ಯವದು ಅಂದರು. ವಿಮತ್ಸರ ಅಂದರೆ ಇದು ಸ್ವ ಅನಧೀನತ್ವ ನಿಮಿತ್ತ ಮನಖೇದ ಹೀನ. ಇದು ಸ್ವಲ್ಪ ಬಿಡಿಸ್ತೇನೆ, ಯಾಕೆಂದರೆ ಯಾವುದೋ ಪದಾರ್ಥ ನೋಡಿದ್ರು ಅದು ನನ್ನ ವಶವಾಗಲಿಲ್ಲ, ಇದು ಬೇಡಪ್ಪ, ದಿನಾಗಲೂ ನಮ್ಮ ಕೈ ಕಾಲು ಮೊದಲಾದ ಎಲ್ಲ ನೋಡಿಕೊಂಡಾಗ ನಮ್ಮ ವಶದಲ್ಲಿಲ್ಲ ಅಂತ ಗೊತ್ತಾದಾಗ, ನಮ್ಮ ಕೈ ಕಾಲು ಮೊದಲಾದ ಇಂದ್ರಿಯಗಳೇ ನಮ್ಮ ವಶದಲ್ಲಿಲ್ಲ, ನಾನೇ ನನ್ನ ವಶದಲ್ಲಿಲ್ಲ, ಅವನ ಕೈಯಲ್ಲಿದ್ದೇನೆ ಅಂತ ಗೊತ್ತಾದಾಗ, ಅಯ್ಯೋ ಇವನ ಕಾಲು ಕೆಳಗೆ ಬಿದ್ದಿರಬೇಕಲ್ಲ ಎಂಬ ದುಃಖ ಬಂದರೆ ಅದನ್ನು ಮಾತ್ಸರ್ಯ ಅಂದರು. ನಿಜವಾದ ಮಾತ್ಸರ್ಯ ಅದು. ಭಗವಂತನ ಅಧೀನನಾಗಿ ಬಿಟ್ಟನಲ್ಲ, ಇವನ ಕೈಗೆ ಸಿಕ್ಕಿಬಿಟ್ಟಲ್ಲ, ಇವನು ಕೊಟ್ಟರೆ ಉಂಟು ಕೊಡದಿದ್ರೆ ಇಲ್ಲ, ಇದೇನು ಪರಿಸ್ಥಿತಿ ಅಪ್ಪ ಅಂತ ಯಾವ ಕ್ಷಣದಲ್ಲಿ ಬರುತ್ತೋ ಅದನ್ನು ನಿಜವಾದ ಮಾತ್ಸರ್ಯ ಅಂತ ಕರೆದು. ಆ ಮಾತ್ಸರ್ಯ ಇರಬಾರದಂತೆ. ನಂತರ ದ್ವಂದ್ವಾತೀತ ಸಮಃ ಸಿದ್ಧೌ ಅಸಿದ್ಧೌ ಚ. ಕರ್ಮ ಮಾಡು, ಅದು ಫಲ ಕೊಟ್ಟರೆ ಒಳ್ಳೆಯದು, ಒಳ್ಳಿಲ್ಲ ಇನ್ನ ಒಳ್ಳೆ. ಇದು ಬಹಳ ಕಷ್ಟ. ಏನೇ ಮಾಡಿದರು ಹೌದಲ್ವೋ, ಏನೇ ಕರ್ಮ ಮಾಡಿದರೂ ಅದರ ಫಲ ಬರಬೇಕು. ಬರಲ್ಲ ಒಮ್ಮೊಮ್ಮೆ, ಅವಾಗ ಟಾಪ್ ಬಿಚ್ಕೋಬಿಡ್ತೀವಿ ನಾವು. ಅದಕ್ಕಂದ್ರೂ ಆ ಕರ್ಮ ಮಾಡುವ ಕಾಲಕ್ಕೆ ಮೊದಲೇ ಮೆಂಟಲ್ ರಿಪೇರ್. ಇದು ಫಲ ಕೊಡಬಹುದು ಕೊಡದಾಗಿರ್ಬೋದು. ಫಲ ಯಾವುದು? ದೇವರ ಪ್ರೀತಿ, ಅದು ಕಂಪಲ್ಸರಿ ಬಂದೇ ಬರುತ್ತೆ.